परिमाणानाम् अङ्गुलिमानज्ञानाधीनत्वात् अङ्गुलिमानलक्षणं सूचयति दीर्घेति कलमा हि विन्द्रियाः विहयः तिस्रो दीर्घस्थाः कलमाः दीर्घाकारेण अन्योन्यसम्बद्धाः स्थापिता इत्यर्थः तिर्यग् अष्टयवोदराः तिर्यग् वलयाकारेण स्थापितानाम् अष्टानां मध्यप्रदेश इत्यर्थः अङ्गुल्या महापुरुषाङ्गुष्ठस्य या मध्यरेखा सा च इत्येवं त्रयोऽपि लक्षणतः मानेन सामाः स्मृताः सामा सप समपरिमाण इत्यर्थः समा इरणागोगिते सामानद सम आगिरबहुदु ತುಂಬ ತಪ್ಪುಗಳು ದೀರ್ಘ ಒಂದು ಪೇಜ್ ಹರಿ ಸಿಕ್ಕರೆ ಕಷ್ಟ ದೀರ್ಘಶ್ಚ ಕಲಮಾಸ್ತಿಸ್ರಃ ತಿರ್ಯಕ್ ಅಷ್ಟಯವೋದರಾಃ ಅಂಗುಲ್ಯಾ ಮಧ್ಯರೇಖಾಯಾಃ ಸಮಾಲಕ್ಷಣತ ಸ್ಮೃತಾಃ ಇಷ್ಟೊತ್ತು ಅಂಗುಲಿ ಅಂಗುಲಿ ಅಂತ ಹೇಳ್ತಾ ಬಂದಿರಲ್ಲ ಅಂಗುಲಿ ಅಂದರೆ ಏನು ಈಗ ಹೇಳ್ತಾ ಅಂಗುಲಿ ಅಂದರೆ ಏನು ನಮ್ಮ ನಾವು ತಿಳ್ಕೊಂಡ ಇಂಚೆಂಬದು ಅಲ್ವೇ ಅಲ್ಲ ಇಂಚೆಂಬದು ನಾವು ಸುಮ್ಮನೆ ಅಂಗುಲಿ ಅಲ್ಲ ಅದು ಆ್ಯಕ್ಚುಲಿ ಏನದು ಅಂಗುಲ ಅಂಗುಲದಿಂದ ಬಂದಿದ್ದೆ ಅಂಗುಲಿಯಿಂದ ಬಂದ್ರೆ ಅಂಗುಲ ಅದನ್ನು ಸುಮ್ಮನೆ ಮಾಡ್ಕೊಂಡಿದ್ದೆ ಹೊರತು ಇದಕ್ಕೆ ನಾವು ಹೇಳೋದ ನಾವು ಕನ್ನಡಕ್ಕೆ ಸುಮ್ಮನೆ ಸ್ನ್ಯಾಚ್ಚಾಟ್ ಮಾಡಿರೋದು ಇಂಚನ್ನೋದನ್ನು ಅಂಗುಲಿ ಅಂತ ಮಾಡೋದು ನಾವು ರಫೈ ಮಾಡಿಕೊಂಡಿರೋದು ಅಂಗುಲ ಅಂಥೇಳಿ ಆ್ಯಕ್ಚುಲಿ ಟೆಕ್ನಿಕಲಿ ಅಂಗುಲ ಅಂದರೆ ಹೀಗಿರಬೇಕು ಮೊದಲನೇದಾಗಿ ಕಲಮಾಹ ದೀರ್ಘಾಶ್ಚ ಕಲಮಾಸ್ತಿಸ್ರಃ ತಿಸ್ರೋ ದೀರ್ಘಸ್ಥಾಹ ಕಲಮಾಹ ದೀರ್ಘಾಕಾರೇಣ ಅನ್ಯೋನ್ಯ ಸಂಬದ್ಧಾಹ ಸ್ಥಾಪಿತ ಇತ್ಯರ್ಥ ಮೂರು ವ್ರೀಹಿಗಳನ್ನು ಒಂದ್ರ ಮುಂದೆ ಸಾಲ ಮುಂದೆ ಒಂದ್ರ ಮುಂದೆ ಒಂದಿಟ್ಟರೆ ಈಗ ಸಾಮಾನ್ಯ ಧಾನ್ಯ ಅಕ್ಕಿ ತಗೊಳ್ಳಿ ಅಕ್ಕಿ ಕಾಳು ಮೂರು ಒನ್ ಟೂ ತ್ರೀ ಜಾಯಿನ್ ಮಾಡಿಟ್ಕೊಂಡ ಅದೇನಂತ ಕರಿಬೇಕಾದನ್ನು ಅದು ಒಂದು ರೀತಿಯಲ್ಲಿ ಅಂಗುಲ ಒಂದು ಟೆಸ್ಟ್ ಎರಡನೇದೇನು ಅಂದರೆ ತಿರ್ಯಗ ಅಷ್ಟ ಯವೋದರಾಹ ಇನ್ನು ಹೀಗಿಟ್ಟರೆ ಮೂರಾಗಬೇಕು ಅಡ್ಡಡ್ಡ ಇಟ್ಟ ಎಷ್ಟಾಗಬೇಕಾಗ ಎಂಟು ಅಡ್ಡಡ್ಡ ಇದ್ದರೆ ಎಂಟು ಉದ್ದುದ್ದ ಇದ್ದರೆ ಮೂರು ಇದು ಒಂದು ರೀತಿಯ ಅಂಗುಲ ಇನ್ನೊಂದು ಧಾತು ಅಂಗುಲ್ಯಾ ಮಧ್ಯರೇಖಾಯಾಹ ಸಮ ಅಂಗುಲಿಯ ಮಧ್ಯರೇಖ ಅಂಗುಲ ಅಂತ ಹೇಳಿದಾಗ ಅಂಗುಷ್ಠ ಅದರ ಮಧ್ಯರೇಖ ಇಲ್ಲಿಂದ ಇಲ್ಲಿವರಿಗೆ ಬರುತ್ತಲ್ಲ ಇದನ್ನು ತೊಗೊಂಡ್ರೆ ಏನಂತ ಕರಿಬಹುದು ಅದು ಅಂಗುಲ ಇನ್ನೂ ಹೇಳ್ತಾರೆ ಅವು ಆ ವ್ಯಕ್ತಿ ಅಂಗುಲ ಆ ವ್ಯಕ್ತಿ ಎತ್ತರ ನೋಡಬೇಕಾದ್ರೆ ಅವನಂಗುಲಿಯಲ್ಲೇ ನೋಡಬೇಕಾದ ಗೊತ್ತಾಯ್ತಾ ಅವನಂಗುಲಿಯಲ್ಲೇನು ಇಲ್ಲ ಹೋದರೆ ಸರಿಯಲ್ಲ ನಮ್ಮ ಅಂಗುಲಿ ಯಾಕೆ ಹಾಕಿ ಬರಬಾರ್ದು ಆಚಾರ್ಯ ಚಿಕ್ಕ ಮಗು ಅಷ್ಟಿದ್ದಾರೆ ಈಗ ಆದರೂ 96 ಅಂಗುಲ ಇದ್ದಾರೆ ಅವರು ಯಾಕೆ ಮಗು ಇದ್ದಾಗ ಎಷ್ಟಿರುತ್ತದೆ ಸೊ ದೊಡ್ಡವರು 96 ಅಂಗುಲ ಏನಾಗಿದೆ ಈಗ ಹಾಗಿಲ್ಲ ಸೊ ಕೆಲವರು ಇಂಥ ಪ್ರಶ್ನೆ ಈ ಇಂಚು ತಗೊಂಡ್ರೆ ಗೋವಿಂದ ಸಾಧ್ಯ ಇಲ್ಲ ಈ ಇಂಚು ಇಟ್ಕೊಂಡ್ಬಿಟ್ರೆ ಯಾವಾಗಲೂ ಅಷ್ಟೇ ಇರಬೇಕಾಗುತ್ತೆ ಅವ್ರು ಅದಲ್ಲ ಅವರವರು ಸೈಜ್ ಅಂತ ಇಟ್ಕೊಂಡಾಗ ಸಮಸ್ಯೆನೇ ಬರೋದೆ ಅವರವರ ವಯಸ್ಸಿಗೆ ಅವರ ದೇಹಕ್ಕೆ ತಕ್ಕಂತೆ ಅಂಗುಲಿ ಆಗಬೇಕು ಅಂಗುಲ್ಯ ಮಹಾಪುರುಷಾಂಗುಷ್ಠಸ್ಯ ಮಧ್ಯರೇಖಾ ಈ ಹೂಮಾರರು ಏನು ಮಾಡ್ತಾರೆ ಚಿಕ್ಕ ಮಗುರ ಕೈಲಿ ಅವ್ರು ಬಳ ಹಾಕಿಸ್ಕೊಡೋದು ಅದು ತಮ್ಮಳ ಅರ್ಧಕ್ಕೆ ಕಟ್ ಮಾಡೋದು ಅದಲ್ಲ ಅಲ್ಲ ಒಂದು ಮೊಳಕ್ಕೆ ಸಾಮಾನ್ಯ ಅರ್ಥ ಏನಿರುತ್ತೆ ಅದು ಸ್ಟ್ಯಾಂಡರ್ಡ್ ಸೈಜ್ ಒಬ್ಬ ಇಷ್ಟ 4-5 ಅಡಿ ಎತ್ತರ ಇರೋನಿಗೆ ಭಾಳ ಆ ಥರ ಕರೆಯೋ ಅಭ್ಯಾಸ ಇರುತ್ತೆ ಹೊರತು ಜಾಸ್ತಿ ಇರೋದಿಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ಮಗುವಿಂದಾಗಬಾರ್ದು ತುಂಬ ದೊಡ್ಡವ್ರದ್ದಾದರೆ ಕಷ್ಟ ಅವ್ರು ಇವ್ರು ಮಾರಾಗಿಸ್ತಾಗತ್ತೆ ಅವ್ರು ದೊಡ್ಡವ್ರು ಇದ್ಬಿಟ್ರೆ ಆದ್ದರಿಂದ ಒಂದು ಆಪ್ಟಿಮಮ್ ಅಂತ ಏನು ಕರೀತೆ ಆ ಥರ ಇರಬೇಕು ಅಂಗುಲ್ಯ ಮಹಾಪುರುಷಾಂಗುಷ್ಠಸ್ಯ ನೋಡಿ ಅಂಗುಷ್ಠ ಶಬ್ದಕ್ಕೆ ಅಂಗುಷ್ಠಸ್ಯ ಹೆಬ್ಬೆರಳಾಗಬೇಕು ಯಾ ಮಧ್ಯರೇಖಾ ಮಧ್ಯದ ರೇಖೆ ಇದೆಯಲ್ಲ ಅದನ್ನೇನಂತ ಕರೀತಾರೆ ಅಂಗುಲ ಅಂತ ಕರೀತಾರೆ ಅವರ ಅಂಗುಲದಲ್ಲಿ ಅವರು 96 ಅಂಗುಲ ಇರಬೇಕು ಅವರವರ ಸೈಜ್ ಲೆಕ್ಕ ಹಾಕ್ಬೇಕಾದ್ರೆ ಹಾಗಿದ್ದರೆ ಅದು ಪರ್ಫೆಕ್ಟ್ ಎಲ್ಲಿಂದ ಗೋವಿಂದ ಅದಲ್ಲ ಅದು ಮಧ್ಯರೇಖ ಹೀಗಿರೋದು ಬಿಡ್ತಿರ್ಬೇಕು ಇಷ್ಟೇ ಆಗುತ್ತೆ ಅಂಗುಲ ಆಗೋದಿಲ್ಲ ಅದು ಸಣ್ಣವರಿದ್ದ ಕಡಿಮೆ ಇರುತ್ತೆ ದೊಡ್ಡದಾಗುತ್ತೆ ಬೆರಳು ಬೆಳೀತಾ ಹೋಗಲ್ಲ ಬೆರಳು ಬೆಳೆ ಇದು ದೊಡ್ಡ ಸೈಜ್ ಇದ್ದಾಗ ಇಲ್ಲಿಂದ ಮಧ್ಯರೇಖ ಮಧ್ಯರೇಖ ಅಂತ ಕರು ಇಳುವರಿ ತಗೋಬಾರ್ದು ಅಷ್ಟೇ ಅಷ್ಟು ತೊಗೊಂಡ್ರೆ ಅಂಗುಲ ಆಗುತ್ತೆ ಆ ಹೈಟ್ ಪ್ರಕಾರ ಕರೆಕ್ಟ್ ಇರಬೇಕು ಒಂದು ಫ್ರಾಕ್ಷನ್ ವ್ಯತ್ಯಾಸ ಬಂದರೂ ರುಜುಗಳಲ್ಲ ಅವರು ಫ್ರಾಕ್ಷನ್ ವ್ಯತ್ಯಾಸ ಬಂದರೂ ಕೂಡ ಏನಲ್ಲ ಈ 22-24 ಕ್ಯಾರೆಟ್ ಅಂತ ಹೇಳಬೇಕಾದ್ರೆ ಎರಡೇ ವ್ಯತ್ಯಾಸ ಇದ್ರೂ ಕೂಡ ಬೆಲೆ ಎಷ್ಟು ವ್ಯತ್ಯಾಸ ಆಗುತ್ತೆ ಸಿಕ್ಕಾಪಟ್ಟಿ ಜಾಸ್ತಿ ಆಗುತ್ತೆ ಅದು ಯಾವಾಗಲೂ ಮತ್ತೆ ಯಾವಾಗಲೂ ಕೂಡ ಅದು ಎದ್ದು ನಿಂತ್ಕೊಂಡ್ರೆ ಬಗ್ಗೆ ನಿಂತ್ಕೊಂಡ್ರೆ ಆಗಲ್ಲ ಇಲ್ಲ ನಡೆದಷ್ಟಕ್ಕೆ ಮ್ಯಾಚ್ ಆಗಲೇಬೇಕು ಆಯಾ ದೇವತೆಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಹೈಟ್ ಅದು ಇವತ್ತು ಗ್ರಾಮ ಅಂದರೆ ಗ್ರಾಮೇ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗ್ರಾಮ ಅಲ್ಲ ಅದು ಆ ಥರ ಲಕ್ಷಣ ಇರಬೇಕು ದೇಹದ ಲಕ್ಷಣ ಅದಕ್ಕೆ ಎಷ್ಟು ಪರ್ಫೆಕ್ಷನ್ ಇರಬೇಕು ಡೈಲಿ ಸಾಧನೆ ಮಾಡಿದರೆ ಮಾತ್ರ ಇರುತ್ತೆ ಗೊತ್ತಿಲ್ಲ ಅದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಅದು ಲಕ್ಷಣ ಹೋಗಿದೆ ಅಂತ ಅರ್ಥ ರುಜುಗಡಿ ಎಂದೆಂದೆಂದೂ ಹೋಗೋದಿಲ್ಲ ಅನಾದಿ ಕಾಲ ಅನಂತ ಕಾಲದವರೆಗೂ ಕೂಡ ಆದ್ಯಾರು ಊಟಕ್ಕಿಂತ ಮುಂಚೆ ಹೆಚ್ಚಿತ್ತು ಹೊಟ್ಟೆ ಊಟ ಆದಮೇಲೆ ಅಷ್ಟೇ ಇತ್ತು ಸ್ವಲ್ಪ ದೊಡ್ಡದಾಗ ಆಗ ಲಕ್ಷಣ ಹೋದಾಗ ಆಗ್ತಿತ್ತು, ಇಲ್ಲವ್ರು ಏನಾಗ್ತಿತ್ತಾಗ ಆಗ ಲಕ್ಷಣ ಬ್ರೇಕ್ ಆದಾಗ ಲೆಕ್ಕ ಹೋಗಬಾರ್ದು, ಅಷ್ಟೇ ಇರಬೇಕು. ಅವ್ರಿಗೆ ರೋಗಾದಿಗಳು ಬಂದ ಚೇಂಜ್ ಆಗುತ್ತೆ, ರೋಗ ಬರೋದಿಲ್ಲ ಅವರಿಗೆ, ಅದಕ್ಕೆ ಬಂದುಬಿಟ್ರೆ ಹೋಯ್ತು ಲಕ್ಷಣ. ರುಚಿಗಳಲ್ಲ ಅವರು, ಅನಾಧಿಕಾರತಃ ಸರ್ವದೋಷಹೀನಃ ಗುಣಾಧಿಕಃ ಡಿಫೈನ್ ಮಾಡ್ತಾರೆ. ಇವತ್ತು ನಾಳೆ ದೋಷ ಇಲ್ಲಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದಲ್ಲಿ ಒಂದು ಸರ್ತೂ ಅವರಿಗೆ ರೋಗಾದಿಗಳು ಬರೋದಿಲ್ಲ ರುಚಿಗಳಿಗೆ, ಗೊತ್ತಾಯ್ತಾ. ಸರ್ವದೋಷಹೀನಃ ಗುಣಾಧಿಕಃ, ಗುಣಗಳು ಯಾವಾಗಲೂ ಅಷ್ಟೇ ಇರುತ್ತೆ, ಗುಣಗಳು ಕೂಡ ಅದು ಡೌನ್ ಆಗೋದೇ ಇಲ್ಲ, ದೋಷಗಳು ಎಂದೂ ಬರೋದೇ ಇಲ್ಲ, ಅದು ರುಚಿಗಳು. ಅವಾಗ ಆಚಾರ್ಯ ಎಷ್ಟೋ ಕಡೆ ಹೇಳ್ತಾರೆ, ಇದೆಲ್ಲ ಯೋಚನೆ ಮಾಡಿದಾಗ ನಾವಲ್ಲ ಕೆಳಗಿನ ದೇವತೆಗಳೇ ರುಜುಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಎಲ್ಲರೂ ಬ್ರಹ್ಮೈಕ್ಯ ಒಂದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಏ ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅಂಗುಲ್ಯ ಮಹಾಪುರುಷಾಂಗುಷ್ಠಸ್ಯ, ಮಹಾಪುರುಷ ಅಂತ ಹೇಳಿದ್ರಿಂದ ಸ್ಟ್ಯಾಂಡರ್ಡ್ ವ್ಯಕ್ತಿ ಅಂತ ತಗೋಬೇಕು. ಯಾರು ಅಂಗವಿಕಲರು ಅಂಥವ್ರು ತೊಗೊಂಬಿಟ್ರೆ ಗತಿ ಏನಾಗುತ್ತೆ? ಅದು ಸಾಧ್ಯ ಇಲ್ಲ. ಆರೋಗ್ಯವಂತನಾಗಿರಬೇಕು, ಲಕ್ಷಣೋಪೇತನಾಗಿರಬೇಕು, ಅವ್ರ ಸ್ಟ್ಯಾಂಡರ್ಡ್ ಸೈಜಲ್ಲಿ ತೊಗೋಬೇಕೆ ಹೊರತು ಕಂಡವ್ರು ತೊಗೊಂಡ್ರೆ ಆನ್ಸರ್ ಬರೋದಿಲ್ಲ. ಯಾ ಮಧ್ಯರೇಖಾ ಸಾ ಚ ಇತ್ತೇವಂ ಇತ್ಯೇಯಂ ತ್ರಯೋ ಅಮಿ ಲಕ್ಷಣತಃ ಮಾನೇನ ಸಮಾಹ ಸಾಮಾಹ ಅಲ್ಲ ಸಮಾಹ ಸ್ಮೃತಃ ಸಮಪರಿಮಾಣ ಇತ್ಯರ್ಥ. ಯಾತಕ್ಕೆ ಮೂರು ಕೊಟ್ರಿ ಅಂದರೆ ಮೂರು ಟ್ಯಾಲಿ ಆಗುತ್ತೆ ಅಂತ ಅರ್ಥ. ಮೂರು ಟ್ಯಾಲಿ ಆಗೋದ್ರಿಂದ ಅದು ಸರಿ. ಮತ್ತು ಮೂರನ್ನ ಉಪಯೋಗಿಸೋ ಒಂದು ಜಾಗ ಮತ್ತೆ ಹೇಳ್ತಾರೆ, ಅದೇ ಮುಂದೆ ಬರುತ್ತೆ. ಈಗ ಯಾತಕ್ಕೆ ಚೇಂಜ್ ಮಾಡ್ತಾರೆ ಒಂದು ಕಾರಣ ಇದೆ. ಸಪ್ತ ಸರ್ಷಪ ದೀರ್ಘಾಕಾರೇಣ ಅನ್ಯೋನ್ಯ ಸಂದಷ್ಟಾಹ ಚೇತ್ ಏಕೋ ವ್ರೀಹಿ. ಇನ್ನೊಂದು ಯೂನಿಟ್ ಇದೆ, ಸಪ್ತ ಸರ್ಷಪಾಹ ದೀರ್ಘಾಕಾರೇಣ ಅನ್ಯೋನ್ಯ ಸಂದಷ್ಟ ಚೇತ್ ಏಕೋ ವ್ರೀಹಿ. ಏಳು ಸಾಸಿವೆಗಳನ್ನು ಒಂದಕ್ಕೊಂದು ಸರಿಯಾಗಿ ಜೋಡಿಸಿಬಿಟ್ರೆ ಏನಾಗುತ್ತೆ? ಅದನ್ನು ವ್ರೀಹಿ ಅಂತ ಕರೆಯೋ. ಇನ್ನೊಂದು ಮೆಥಡ್ ಇದೆ, ತಥಾಹೃತ ವಿಹಯ ರುಜುತಯ ಸಂದಷ್ಟ ಚೇತ್ ಏಕಾಗ್ರ. ರುಜುತಯ ಅಂದರೆ ಸ್ಟ್ರೇಟ್, ತಿರ್ಯಕ್ ಅಂದರೆ ವಕ್ರ, ಹಾರಿಜಾಂಟಲ್ ಮಾಡಿದರೆ ತಿರ್ಯಕ್ಕು, ತಿರ್ಯಕ್ ಪುಂಡ್ರ ಅಂತಾರೆ. ಯಾಕೆ ಸೊಟ್ಟ ಹಚ್ಕೊಂಡ್ರೆ ತಿರ್ಯಕ್ ಪುಂಡ, ಊರ್ಧ್ವ ಪುಂಡ ಅಂದರೆ ಸ್ಟ್ರೇಟ್ ಹೋದ್ರೆ ಅದೇನದ ಊರ್ಧ್ವ ಪುಂಡ್ರ. ಇವಾಗ ಆಪೋಸಿಟ್ ತಿರ್ಯಕ್ ಅಷ್ಟ ಸವೋದರಾವ ಅಂಗುಷ್ಠಸ್ಯ ಮಧ್ಯರೇಖಾ ವಾ ಇತಿ ಅಂಗುಲೇ ಲಕ್ಷಣತ್ರಯಮಿತ್ಯಂಗುಲಿ ಪದಾಧ್ಯಾಹಾರೇಣ ಯೋಜ್ಯಂ. ದೀರ್ಘಸ್ಥ ಕಲಮಾಸ್ತಿ ಉದಾಹರಣೆ ಹೇಳ್ಬೇಕಾದ್ರೆ ಏನು ಮಾಡಿಬಿಟ್ಟು ಉದಾಹರಣೆ ಏನಿರೋ ಅಂದರೆ ಹಾಕ್ಕೊಂಡ್ರೆ ಉದ್ದಿನ ಕಾರ್ಡ್ ಇರಬೇಕು, ಪ್ರತಿಸರ್ತಿ ಉದ್ದ ಮುಗಿಸಕೊಡ್ಕಾದ್ರಲ್ಲಿ ಒಂದ್ಸರ್ತಿ ನೋಡಿಮೆ ಏನಾಗುತ್ತೆ ಅದೀಗ ಐಡಿಯಾ ಬಂದುಬಿಡುತ್ತದ. ಆ ರೀತಿ ತೊಗೋಬೇಕು, ಅವ್ರು ಸರಿಯಾಗಿ ಹಿಡ್ಕೊಂಡ್ಬಿಟ್ರೆ ಅಷ್ಟೇ ನೀರಿಲ್ಲದು. ಯಾತ ಗೋಕರ್ಣಾಕೃತಿ ಅಂತ ಹೇಳಿದರು ಅಂದರೆ ಗೋಕರ್ಣಾಕೃತಿ ಪೊಸಿಷನ್ನೊಳಗೆ ನೀರು ಎಷ್ಟು ನಿಲ್ಲುತ್ತೆ ಅದರಲ್ಲಿ? ಉದ್ಮುಳುಗಷ್ಟೇ ನಿಲ್ಲೋದು ಅಂತ. ಅದಕ್ಕೆ ಒಂದು ಮೂರ್ನಾಲ್ಕು ಯಾತಕ್ಕೆ ಹೇಳ್ತಾ ಇರಂತೆ ಕ್ರಾಸ್ ಚೆಕ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಒಂದೇ ಆಗಿಬಿಟ್ರೆ ಅದು ಆಂಬಿಗ್ಯುಟಿ ಬರ್ಬೋದು. ಮೂರ್ನಾಲ್ಕು ಹೇಳಿದಾಗ ಎಲ್ಲದರಲ್ಲೂ ಸರಿ ಇದ್ದರೆ ಅದು ಪರ್ಫೆಕ್ಟ್. ಸಮಾಲಕ್ಷಣ ತಸ್ಮೃತ ಉದ್ಧರಣೆ ಮಾಡೋರೆ ಹೇಗೆ ಮಾಡಿಬಿಡ್ತಾರೆ? ಆಮೇಲೆ ಉದ್ಧರಣೆ ಮಾಡೋರೇನೆ ಒಂದ್ಸರಿ ತೊಗೊಂಡ್ರೆ ಅಷ್ಟೇ ನೀರು ಬರಬೇಕು, ಮತ್ತೆ ಮತ್ತೆ ಯೋಚನೆ ಮಾಡೋದು ಬರೋದಿಲ್ಲ. ಅಷ್ಟು ನೀರು ಹಾಕ್ಕೊಂಡ್ಬಿಟ್ರೆ ಇವ್ರು ಕುಡಿಬೇಕಾದ ಹೆಚ್ಚುಗಳು ಮಾಡಿಕೊಂಡ್ರು ವಾಟರ್ ಕ್ವಾಂಟಿಟಿ ಅಷ್ಟೇ ಇರುತ್ತೆ. ಅದು ಇನ್ನೊಂದು ಸೈಜು, ತಿಳಿದವನಿಗೆ ಅವೆಲ್ಲ ಬೇಕಿಲ್ಲ, ಅವನಿಗೆ ಗೊತ್ತಾಗದು ಮಾಡೋದು. ಗೋಕರ್ಣ ಆಗುತ್ತೆ ಗೊತ್ತಾಗೋದು ಒಂದು ಮೆಥಡ್ ಇದೆ, ಗೊತ್ತಾಯ್ತಾ. ಇನ್ನು ಆ ಮುದ್ರೆ ಇಟ್ಕೊಂಡಾಗ ಒಂದು ಗೊತ್ತಾಗುತ್ತೆ. ತೀರ್ಥ ಅಂತ ಕರೆದಾಗ ಬ್ರಾಹ್ಮಿ ತೀರ್ಥ, ಪ್ರಜಾಪತಿ ತೀರ್ಥ, ಪಿತೃತೀರ್ಥ ಅಂತ ಕರೆದಾಗಲೇ ಅದು ಸೆಟ್ಲಾಗುತ್ತೆ. ಆದರೆ ಉಳಿದವರಿಗೆಲ್ಲ ಕೊಡ್ಬೇಕಾದ್ರೆ ಆ ರೀತಿ ಕೊಡೋಕ್ಕಾಗೋದಿಲ್ಲ, ಅದು ಸ್ಟ್ಯಾಂಡರ್ಡ್ ಮಾಡಿಬಿಡ್ತಾರೆ ಉದ್ಧಾರಣೆ ಅಂತ ಹೇಳ್ತಾರೆ. ಅದು ತುಂಬ ಹೆಚ್ಚು ಕಡಿಮೆ ಇದ್ದಾಗ ಅವಾಗೇನು ಮಾಡಬೇಕಾಗ ನಾವು ಸ್ವಲ್ಪ ಹೆಚ್ಚು ಕಡೆ ಅದಕ್ಕೆ ಹಾಕ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಸ್ವಲ್ಪ. ಅದು ಸ್ಟ್ಯಾಂಡರ್ಡ್ ಪ್ರಶ್ನೆ ಬೇಕಾಗಲ್ಲ, ಅಷ್ಟೇ ಇದ್ರೆ ಸಾಕಾಗಲ್ಲ. ಇವ್ರು ರೆಡಿಮೇಡ್ ಡ್ರೆಸ್ ಬರುತ್ತೆ, ಈ 32-38 ಆಗಲ್ಲ ಹಾಕಿಬಿಟ್ಟಿರ್ತಾರಲ್ಲ, ಆ ಹೈಟ್ನವ್ರಿಗೆ ಸರಿ ಮ್ಯಾಚ್ ಆಗುತ್ತೆ ಅಂತ ಅರ್ಥ. ಕೆಲವರಿಗೆ ಆಗೋದಿಲ್ಲ, ಸಾಮಾನ್ಯ ಮ್ಯಾಚ್ ಆಗುತ್ತೆ, ರೆಡಿಮೇಡ್ ಇದ್ರೆ ಹಾಗೋ ಹಾಗೆ. ಎಲ್ರಿಗೂ ಒಂದೇ ರೀತಿ ಮ್ಯಾಚ್ ಆಗೋದಾದರೆ ರೆಡಿಮೇಡ್ ಕೂಡ ಒಂದು ಕಾನ್ಸೆಪ್ಟ್ ಮಾಡಿ ಸುಮ್ಮ ಸುಮ್ಮನೆ ಹೊಲ್ದು ಹೇಗಾರ ಹೊರ್ಕೊಂಡು ಹೋಗಲಿ ಅಂತ ರೆಡಿಮೇಡ್ ಆಗೋದಿಲ್ಲ. ಅದು ಒಂದು ರಫ್ಲಿ ಒಂದು 3-4 ವೆರೈಟಿ ಮಾಡ್ತಾರೆ, ಇಷ್ಟ ಇಟ್ಟು ಇಷ್ಟ ಇಟ್ಟು ಇಷ್ಟ ಇಟ್ಟು ಅಂತ ಹೇಳಿ, ಅದಕ್ಕೆ ಮ್ಯಾಚ್ ಆಗಿರುತ್ತೆ. ಆ ಅರ್ಥದಲ್ಲಿ ರೆಡಿಮೇಡ್ ಇದು ಉದಾಹರಣೆ ಅಂಥದ್ದು ರೆಡಿಮೇಡ್ ಯೂನಿಟ್. ಯಾವುದಕ್ಕೆ? ಆಚಮನ ಮಾಡೋದಕ್ಕೆ, ತೀರ್ಥಕ್ಕೆ ಆಚಮನಕ್ಕೆ. ತೀರ್ಥ ಹೆಚ್ಚು ಅಷ್ಟು ಹೋಗ್ಬೇಕು ಅಂತಿಲ್ಲ, ಹೆಚ್ಚು ತೊಗೊಂಡ್ರೆ ತಪ್ಪಿಲ್ಲ, ಆದರೆ ಉದ್ಧಾರ ಆಚಮನ ಮಾತ್ರ ಅಷ್ಟೇ ಇರಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ಯೋಜ್ಯಂ ದೀರ್ಘಸ್ಥ ಕಲಮಾಸ್ತಿ ಸ್ತ್ರಹ ಏಕಾಂಗುಲಿ ಇತ್ಯಾದ್ಯೇ ವಕ್ತವ್ಯ ಯತ್ ಸಮಾ ಲಕ್ಷಣದ ಸ್ಮೃತ ಇತ್ಯಾಹತೇನ ತಿರೆಗಷ್ಟ ಯವೋದರ ಏಕಾಂಗುಲಿ ಅಂಗುಷ್ಟ ಮಧ್ಯ ರೇಖಾ ಚ ಏಕಾಂಗುಲಿ ಇತ್ಯಾದಿ ಗ್ರಂಥಾಂತರೋಕ್ತ ವಿಸಂವಾದ ಪರಿಹಾರಂ ಸೂಚಯತಿ. ಆಚಾರ್ಯ ಹೇಳೋದಕ್ಕೆ ಎರಡು ಮೂರು ಕಾರಣ ಇದೆ. ಇನ್ನೊಂದು ಕಾರಣ ಏನು ಅಂದರೆ ಅನೇಕ ಗ್ರಂಥಗಳು ಒಂದೊಂದು ರೀತಿ ಹೇಳಿಬಿಟ್ಟಿರ್ತಾರೆ, ಆಚಾರ್ಯ ಮೂರು ಹೇಳಿದ್ದರಿಂದ ಒಂದಕ್ಕೊಂದು ವಿರೋಧ ಇಲ್ಲ ಅಂತ ಹೇಳಿದಂತೆ ಆಯಿತು, ಗೊತ್ತಾಯ್ತಾ. ಕೆಲವು ಪ್ರಸಂಗ ಬಂತು ಅಂತ ಎಲ್ಲ ಹೇಳಿರೋದಿಲ್ಲ, ಇಲ್ಲಿ ಎಲ್ಲ ಹೇಳಿಬಿಟ್ಟಿದ್ರಿಂದ ವಿರೋಧ ಪರಿಹಾರ. ವಿರೋಧ ಪರಿಹಾರ ಮಾಡಿದ್ರೆ ಅದು ನಿರ್ಣಯ, ನಿರ್ಣಯ ಕೊಟ್ಟ ಮೇಲೆ ಮತ್ತೆ ಕನ್ಫ್ಯೂಷನ್ಗೆ ಅವಕಾಶ ಇರೋದಿಲ್ಲ. ಏಕಾಂಗುಲಿ ஏதேஷாம் த்ரயாணாம் பரிமாண சாமியேன வச்சன வக்தி, இவ்வூரு கூட மேட்ச் ஆகுவதிருந்த வச்சன வக்தி பேத மாத்திரேனா வெறி வர்ணிங் சேஞ்ச் ஆயிட்ட ஹொறுத்து ரிப்ளை ஆன்சர் வந்தேன். விசம்வாத சங்கையா அனுச்சிதத்வாதி சங்காயா அனுச்சிதத்வாதி பாவ சங்காயா தீர்க்க பருவக்கு வந்ததே அத்துக்கொண்டிது. யத்வா அங்குல்யா இத்தியாவர்த்ததே ஏகம் சஷ்டியந்தம் அபரம் பிரசமைகாந்த வச்சனம் வச்சனாந்தம் சுபாம் சுலுக்கிதி சோர் அகாராதேசே யணாதேசே ச அங்குல்யா இது ரூபசம்பவாத் யத்வா தத்திதாஹ இது பகுவசன ஜாபிதா அங்குலி சப்தாத் ஸ்வார்த்தே யத் பிரத்யயஹ தச்சாதி தீர்க்ஸ்தாஹ கலமாஸ்திஸ்ரஹ திர்யக் அஷ்டயவோதராச்ச அங்குல்யாஹ அங்குஷ்டஸ்ய யா மத்தியரேகா சாச்ச அங்குல்யா அங்குலிரித்யர்த்தஹ யதோக்தம் அங்குலிஞ்ச அஷ்டதா கிருத்வா தஸ்யைகம்சோயவஸ்ப்ருதஹ தேனைவ அங்குலிமானேன அங்க பிரத்யங்க கல்பனா கல்பனா மத்த மற்றொன்று பந்து இன்னும் தப்பிது. இதரொழகு ஐதார்த்தம் பொந்து புட்டதல்லிது. அங்குலிஞ்ச அஷ்டதா கிருத்வா தஸ்ய ஏகாம்சோ அங்குலி அந்த டிஃபைன் ஆதமேலே அதன் எயிட் பார்ட் மாட்டிதரே ஒன் எயித் பார்ட்டன்னு யவ அந்த கரீத்தாரே ஆச்சாரி ஏன் மாட்டிருந்தாரு ಎರಡು ತುಟಿಗಳ ಮಧ್ಯೆ ಗ್ಯಾಪ್ ಎಷ್ಟಿರಬೇಕು ಅಂದರೆ ಅಂಟ್ಕೋಬಾರ್ದು, ತೆಗೆದಿರಬಾರ್ದು, ತೆಗೆದರೆ ಹಲ್ಲು ಕಾಣುತ್ತೆ, ಅಂಟ್ಕೊಂಡ್ರೆ ಬಿಗಿದಾಗಿ ಕಾಣಿಸುತ್ತೆ, ಹಾಗಿರಬಾರ್ದು. ಎಷ್ಟು ಜಾಗ ಇರಬೇಕು ಅಂದರೆ ಯವ ಒಂದು ಯಾವುದಷ್ಟು ಜಾಗ ಬಿಡಬೇಕು ಅಂತ, ಯಾವುದಷ್ಟು ಜಾಗ ಬಿಡಬೇಕು ಅಂದರೆ ಅಂಗುಲಿಯ ಒನ್ ಏತ್ ಪಾರ್ಟ್ ಅಂತ ಅರ್ಥ. ಯವ ಶಬ್ದಕ್ಕೆ ಒನ್ ಏತ್ ಪಾರ್ಟ್ ಆಫ್ ಎನ್ ಅಂಗುಲ, ಇದು ಅದರ ಡೆಫಿನೇಷನ್. ಎಲ್ಲ ಮಾಡಿಕೊಂಡಾಗ ಆ ಕರೆಕ್ಟಾಗಿ ಎಲ್ಲ ಯಾವ ಅಂಗಲ್ ನೋಡಿದ್ರೆ ಸರಿ ಹೋಗುತ್ತೆ. ಯಥೋಕ್ತಂ ಅಂಗುಲಿಂಚ ಅಟ್ಟಥಾ ಕೃತ್ವ ಸೇಕಾಂಶೇಯ ವಸ್ಪೃತ ದೈಸೇಕಾಂಶೋ ಇರಬೇಕದು. ತೇನೈ ವಾಂಗುಲಿಮಾನೇನ ಅಂಗ ಪ್ರತ್ಯಂಗ ಕಲ್ಪನಾ ಇತಿ. ಅಂಗ ಪ್ರತ್ಯಂಗಗಳನ್ನು ಏನು ಹೇಳಿದ್ದಾರೆ ಈ ಬೇಸಿಸ್ ಮೇಲೆ ಮಾಡಿ ಅಂತ ಹೇಳಿದರು. ದೀರ್ಘಾಶ್ಚ ಕಲಮಾಸ್ತಿಸ್ತ್ರ ಇತಿ ಪಾಠೋಪಿ ಪಾಠೇಪಿ ಅಯಮೇವಾರ್ಥ. ದೀರ್ಘಾಸ್ಥ ಅಂತ ಒಂದು ಪಾಠ, ದೀರ್ಘಸ್ಥ ಅಂತ ಇನ್ನೊಂದು ಪಾಠ, ಎರಡಕ್ಕೂ ಅರ್ಥ ಅದೇನೆ. ಪಾಠಾಂತರ ಹೊರತು ಅದು ಅಪಪಾಠ ಅಲ್ಲ. ಮಧ್ಯರೇಖಾಯಾ ಇತಿ ಷಷ್ಟ್ಯಂತ ಪಾಠೇ ತೂ ಮಧ್ಯರೇಖಾಯಾ ಲಕ್ಷಣತೋ ಮಾನತಃ ಕಲಮಾ ಯವೋದರಶ್ಚ ಸಮ ಇತಿ ಯೋಜ್ಯಂ. ನಾನು ದೇವಾಲಯ ನಿರ್ಮಾಣ ಪ್ರಸಂಗೇ ದ್ವಾರಪ್ರಸಾದ ವಿಮಾನಾದಿ ಪರಿಮಾಣಮೇವ ವಕ್ತವ್ಯಂ ಅಂಗುಲಿ ಪರಿಮಾಣ ಕಥನಂ ಕಥಂ ಸಂಗತಿತ್ಯ ಸ್ವಾಂಗುಲ್ಯ ಇತಿ. ಈಗ ದೇವಾಲಯ ನಿರ್ಮಾಣ ಮಾಡೋ ವಿಷಯ ಹೇಳ್ತಿದ್ದೀರಿ. ದ್ವಾರ ಪ್ರಸಾದ ವಿಮಾನ ಆದಿ ಪರಿಮಾಣಮೇವ ವಕ್ತವ್ಯ. ದ್ವಾರ ಅಂದರೆ ಬಾಗಿಲು ಎಷ್ಟಿರಬೇಕು, ಪ್ರಸಾದ ಅಂದರೆ ಸುತ್ತ ಇರೋದ ಪ್ರಾಕಾರ ಎಷ್ಟಿರಬೇಕು, ಆಮೇಲೆ ವಿಮಾನ ಅಂದರೆ ಗೋಪುರ ಎಷ್ಟಿರಬೇಕು ಹೇಳಬೇಕು. ಅದು ಬಿಟ್ಟು ಯಾಕೆ ಅಂಗಲ ಶುರು ಮಾಡಿದ್ದೀರಿ ಅಂದರೆ ಈ ಯೂನಿಟ್ ಹೇಳಿದ್ಮೇಲೆ ಅವೆಲ್ಲ ಅರ್ಥ ಆಗುತ್ತೆ ಅಂತ. ಸುಮ್ಮನೆ ಬಾಗಿಲು ಸೈಜ್ ಯಾರೋ ಸೈಜ್ ಮಾಡಾಕ್ಬಿಡ್ತಾರೆ, ಎಲ್ಲ ತಪ್ಪೋದು. ಬಾಗಿಲು ಮಾಡಬೇಕಾದ್ರೆ ಅವ್ನು ಮಾಡೋನು ಕೂಡ ಅಷ್ಟೇ, ದೇವಸ್ಥಾನಕ್ಕಾದರೆ ವಿಗ್ರಹ ಸೈಜ್ ಹೇಳಬೇಕು ಅವ್ನು ಫಸ್ಟ್. ವಿಗ್ರಹ ದ್ವಾರ ಎಲ್ಲ ಒಂದಕ್ಕೊಂದು ಪ್ರಪೋರ್ಷನೇಟ್ ಆಗಿರಬೇಕು. ಇವ್ರು ಇಷ್ಟ ಬಂದ ಮಾಡೋಕ್ಕೆ ಬರೋದಿಲ್ಲ, ಹೇಳಿತಾ ಮಾಡಿದರೆ ಶಾಸ್ತ್ರೋಕ್ತವಾದ ಪ್ರತಿಷ್ಠಾಪನೆ ಅನಿಸೋದಿಲ್ಲ, ಅದಕ್ಕೆ ಹೇಳ್ತಾರೆ. ಹೇಗಿರಬೇಕು ಅಂದರೆ ಫಸ್ಟ್ ಪ್ರತಿಮಾ ಲಕ್ಷಣ ಗೊತ್ತಾಗಬೇಕು. ಪ್ರತಿಮಾ ನಿರ್ಮಾತು ಯಜಮಾನಸ್ಯ ಅಂಗುಲ್ಯ ಅಂಗುಷ್ಟಸ್ಯ ಮಧ್ಯರೇಖಾ. ಒಬ್ಬನು ಅಥವಾ ದೇವಸ್ಥಾನ ಮಾಡಿ ಊರಿಗೆಲ್ಲ ಅನುಗ್ರಹ ಮಾಡ್ತಿದ್ದಾರೆ. ನನ್ನ ಖರ್ಚು ಅಲ್ಲ, ನನ್ನ ಖರ್ಚು ದೇವಸ್ಥಾನ ಮಾಡಿಕೊಡ್ತೇನೆ ಊರಿಗೆ ಅಂತ ಹೇಳ್ತಾ ಅವನು ಪ್ರಧಾನ. ಈಗ ಏನು ಮಾಡಬೇಕು, ಅವನು ಸೇವಾಕರ್ತ, ಅವನೇ ಅವಾಗ ಪ್ರತಿಮೆ ಹೇಗಿರಬೇಕು ಅಂದರೆ ಅವನ ಅಂಗುಲಿಯಲ್ಲಿ ಲೆಕ್ಕ ಹಾಕ್ಬೇಕು, ಅವನ ಅಂಗುಲಿಯಲ್ಲಿ ಪ್ರತಿಮೆ ಇರೋದು. ಇದು ಎಷ್ಟು ಒಳ್ಳೆಯದು ಅಂದರೆ ಯಾವುದೋ ಸಾವಿರಾರು ವರ್ಷ ಇಪ್ಪತ್ತಾರು ವರ್ಷ ಪ್ರತಿಮೆ ಸಿಕ್ಕರೆ ಅದನ್ನು ಮಾಡಿದವನು ಹೇಗಿರಬೇಕು ತೂಸಕ್ಕೆ ಬರುತ್ತಾಗ ಈ ಡಿ ಎನ್ ಎ ಟೆಸ್ಟ್ ಮಾಡಿದಾಗ ಅವೆಲ್ಲ ಕೂಡ ಆ ಟೆಸ್ಟ್ ಮೇಲೆ ಮಾಡಿದವನು ಎದ್ದು ಹೇಗಿದ್ದಿರ್ಬೋದು. ಈ ಪ್ರತಿಮೆ ಇಷ್ಟಿದೆ ಅಂದಮೇಲೆ ಮಾಡಿದವನ ಅಂಗುಲಿ ಇಷ್ಟಿರಬೇಕು, ಅಂಗುಲಿ ಎಷ್ಟು ಒಟ್ಟೆ ಹೈಟ್ ಎಷ್ಟಿರಬೇಕು, ಇಷ್ಟೆಲ್ಲ ಕೌಂಟ್ ಮಾಡೋಕ್ಕೆ ಬರೋದು. ಅದಕ್ಕೇನೆ ಸ್ವಯಂ ವ್ಯಕ್ತ ಸ್ಥಳಗಳೆಲ್ಲ ಯಾತಕ್ಕೆ ಯೋಚನೆ ಮಾಡಬಾರ್ದು ಅಂದರೆ ಸ್ವಯಂ ವ್ಯಕ್ತ ಪರ್ಫೆಕ್ಟ್ ಆಗಿರುತ್ತೆ, ಆದ್ದರಿಂದ ಮತ್ತೇನು ಟೆಸ್ಟ್ ಮಾಡಬಾರ್ದು. ಇವತ್ತು ಹಾಲು ಡೈರೆಕ್ಟ್ ಎದುರು ಕೊಟ್ಟಾಗ ನೀವು ಹೈಡ್ರೋಮೀಟರ್ ಇಡೋದು ಮೂರ್ಖತನ ಬೇಕಾಗಿಲ್ಲ, ಇನ್ನೊಬ್ರು ತಂದುಕೊಟ್ಟಾಗ ಏನು ಮಾಡಬೇಕಾಗತ್ತಾಗ ನೀರಿದೆಯಲ್ಲ ಡೌಟ್ ಶುರುವಾಗುತ್ತೆ. ಡೇರ್ಫೋರ್ ನಮಗೆ ಪ್ರತಿಷ್ಠಾಪನೆ ಮಾಡಿದವರು ಅಂಥವ್ರೊಂದು ಗೊತ್ತಾಗಿಬಿಟ್ರೆ ಅವೆಲ್ಲ ವೈಷ್ಣವನ ಹೌದು ಎಲ್ಲ ಶುರು ಮಾಡಬೇಕಾಗತ್ತೆ. ಸ್ವಯಂ ವ್ಯಕ್ತ ಅಂತ ಹೇಳಿದಾಗ ಏನು ಪ್ರಶ್ನೆ ಬರೋದಿಲ್ಲ, ಅದ್ಯಾವ ಯೋಚನೆ ಇರೋದಿಲ್ಲ. ಪ್ರತಿಮಾ ನಿರ್ಮಾತು ಯಜಮಾನಸ್ಯ ಅಂಗುಲ್ಯಾಹ ಅಂಗುಷ್ಟಸ್ಯ ಮಧ್ಯರೇಖಾ. ಇನ್ನೊಬ್ರು ಯಾವ ಅಂಗಡಿಗೆ ಹೋಗ್ತಾನೆ, ಒಂದು ನಂಗೆ ಹೈಗ್ರಿ ದೇವರು ಮಾಡಿಕೊಡಿ ಅಂತ ಕೇಳ್ತ, ಅವನೇನೋ ಮಾಡಿಕೊಡೋದಿಲ್ಲ. ಇವರು ಪೂಜೆಗೆ ಅಂತ ಆದರೆ ಗೊತ್ತಾಯ್ತಾ, ಇವನು ಇವನು ಸಹಿ ತೋಬೇಕು ಅವನೀಗ, ಅದ್ರ ತಕ್ಕಂತೆ ಪ್ರತಿ ಮಾಡಿ ಇವನು ನಿತ್ಯ ನಾನು ಮನೆ ಪೂಜೆ ಮಾಡ್ತೇನಪ್ಪ, ಅವಳಿಗೆ ತಕ್ಕಂತೆ ಮಾಡಿಕೊಡ್ಬೇಕು ಅವನು. ಸುಮ್ಮನೆ ಆಕಾರ ಬಂದರೆ ಸಾಲದು, ಹೈಟು ವೆಯ್ಟ್ ಹೈಟೆಲ್ಲ ಅದ್ರ ಮೇಲೆ ಡಿಸೈಡ್ ಆಗೋದು. ಇನ್ನೊಬ್ರಿಗೆ ಯಾರಿಗೋ ಕೊಡ್ತಿದ್ದೇನೆ ಅಂತ ಹೇಳ್ತಾನೆ, ಅವ್ರು ಕರ್ಕೊಂಡ್ಬರ್ಬೇಕಾಗ ಅವ್ರ ಪ್ರಕಾರ ಎಷ್ಟಿದೆ ಅವ್ರಿಗೆ ಮನೆ ತೊಗೊಂಡು ಅವ್ರಿಗೆ ದಾನ ಮಾಡಿಬಿಡ್ತಾನೆ ಅಷ್ಟೇ. ತನ್ನ ಸೈಜ್ ಮುಖ್ಯ ಅಲ್ಲ, ಅವ್ರ ಸೈಜ್ ಯಾರು ಪೂಜೆ ಮಾಡ್ತಾರೋ ಅವ್ರ ಸೈಜ್ಗೆ ಆಗಬೇಕು, ಅದಕ್ಕೆಲ್ಲ ಕೊಡಬೇಕು. ಇವತ್ತು ಶಿಲ್ಪಿಗಳು ಅದೆಲ್ಲ ಗೊತ್ತಿದೆ ಅದೆಲ್ಲ ಕೂಡ. ಆದ್ದರಿಂದ ಏನು ಮಾಡ್ತಾರೆ, ಸಾಧ್ಯವಾದಷ್ಟು ಅಂಗಡಿಯಲ್ಲಿ ಸಿಕ್ಕಿ ತೊಗೊಳಕ್ಕೆ ಹೋದರೆ ಏನೇನೋ ಆಗುತ್ತೆ. ಆದ್ದರಿಂದ ದೊಡ್ಡವ್ರು ಪೂಜೆ ಮಾಡಿದ್ದಾದರೆ ದೋಷ ಇಲ್ಲ, ಇಲ್ಲದೆ ಹೋದರೆ ಏನು ಮಾಡಬೇಕಾಗ ಪರ್ಫೆಕ್ಟಾಗಿ ಮಾಡಿಸ್ಬೇಕು. ಮಾಡಿಸಿದ್ರು ಆಚಾರ್ಯ ಎಲ್ಲರಿಗೂ ಅಷ್ಟಮಠಕ್ಕೂ ಶಿಷ್ಯರಿಗೆ ಪ್ರತಿ ಮಾಡಿ ಕೊಟ್ಬಿಟ್ರು. ಕೊಡ್ಬೇಕಾದ್ರೆ ಏನು ಮಾಡಿದರು, ಒಂದೇ ರೀತಿ ಇಲ್ಲ. ತಮಾಷೆ ಅಂದರೆ ಮೂರು ವಿಠಲ ಇದೆ ಈಗ, ಕುತ್ತಿಗೆ ಮಠಕ್ಕೂ ವಿಠಲ, ಶಿರೂರು ಮಠಕ್ಕೂ ವಿಠಲ, ಪೇಜಾವರ ಮಠಕ್ಕೂ ವಿಠಲ. ನೀವು ನೋಡಿ ಮೂರು ವಿಠಲ ಒಂದೇ ರೀತಿ ಇಲ್ಲ, ಗೊತ್ತಾಯ್ತು ಒಂದೇ ರೀತಿ ಇಲ್ಲ, ಸೊ ವ್ಯತ್ಯಾಸ ಇದೆ. ಯಾಕೆ ವ್ಯತ್ಯಾಸ ಈಗ ನಿಮಗೆ ಗೊತ್ತೆ, ಯಾಕೆ ವ್ಯತ್ಯಾಸ ಅಂದರೆ ಅವ್ರು ಕೊಡಬೇಕಾದ್ರೆ ಯಾರಿಗೆ ಕೊಟ್ಟರಲ್ಲ, ಅವರಿಗೆ ಆಚಾರ ಕೊಟ್ಟಿದ್ದಾರೆ. ಆಚಾರ್ಯ ಒಂದೇ ಲಕ್ಷಣ ಇಲ್ಲ ಅದಕ್ಕೆ, ಇಲ್ಲದವ್ರೆ ಒಬ್ಬ ಆಚಾರ್ಯರು ಮಾಡಿರೋದು, ಒಂದೇ ಕಾಲಕ್ಕೆ ಮಾಡಿದ್ದಾರೆ, ಅವರೇ ಕೈಯಾರೆ ಮಾಡಿಸಿರೋದು. ಮತ್ತೆ ಯಾಕೆ ಡಿಫ್ರೆನ್ಸ್ ಅಂತ ಹಾಕಿದ್ದಾರೆ ನೋಡೋದಕ್ಕೆ, ನಿಮಗೆ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ಲ, ವ್ಯತ್ಯಾಸ ಕ್ಲಿಯರಾಗಿ ಕಾಣಿಸುತ್ತೆ. ನೋಡಿದ ತಕ್ಷಣ ಮೂರು ಮಠದ ಒಬ್ಬ ಆಚಾರ್ಯ ಮೂರು ಶಿಷ್ಯರಿಗೆ ಸಾಕ್ಷಾತ್ ಶಿಷ್ಯರಿಗೆ ಒಂದೇ ಕಾಲಕ್ಕೆ ಕೊಟ್ಟಿದ್ದು ಹೇಗೆ ಬೇಕಾ ಚೇಂಜ್ ಆಯಿತು ಅಂದರೆ ಆಗ ಉತ್ತರ ಸಿಗುತ್ತೆ. ಅವರವರ ಪೂಜೆ ಮಾಡ್ತಕ್ಕಂಥವರ ಸೈಜ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಆ ರೀತಿ ಕೊಟ್ಟಿದ್ದಾರೆ. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಇದೆಷ್ಟು ದೊಡ್ಡ ಶಾಸ್ತ್ರ ಇದು. ತಂತ್ರ ಸಾರಂಭ ಸಾಮಾನ್ಯ ಆಗಲಿಲ್ಲ. ಆಗ ಪೂಜೆಯಲ್ಲಿ ಎಷ್ಟು ಪರ್ಫೆಕ್ಷನ್ ಮೇಂಟೈನ್ ಮಾಡಿದರೆ ಅಷ್ಟು ಸಿದ್ಧಿ ಬರುತ್ತೆ, ಇಲ್ಲದವರೆ ಸಿದ್ಧಿ ಬರೋದಿಲ್ಲ ಅಂತ ಹೇಳಬೇಕು. ಹಾಂ, ಅವ್ರ ಪ್ರಧಾನ ಯಾವಾಗ ಎಲ್ಲ ಅವ್ರ ಮೂಲಕನೇ ಕೊಡಬೇಕು, ಇವ್ರು ಏನೇ ಕೊಟ್ಟರು ಕೂಡ. ಅರ್ಥ ಆಯ್ತಾ? ಅವ್ರ ಹೆಡ್ ಈಗ ಮನೆ ಊರ ತಾನು ಮನೆ ಕಳ್ಸ್ಕೊಂಡಪ್ಪ, ಮನೆ ಮಾರಿ ಏನೋ ಮಾಡಿಬಿಟ್ಟ. ಫಸ್ಟ್ ಮಾರಿದಾಗ ಆಗಿತ್ತು ಅದು ಯಾವಾಗಲೂ ಕೌಂಟ್ ಆಗಿ ಎಂಟ್ರ್ ಆಗಿರುತ್ತದೆ. ಯಾವುದರಲ್ಲಿ ನೀವು ಸೇಲ್ ಹಿಡಿದು ಯಾವಾಗಲೂ ಎಂಟ್ರ್ ಆಗ್ತಾ ಹೋಗ್ಬೇಕದು, ಎಲ್ಲಿಂದ ಬಂತು ಹಿಸ್ಟ್ರಿ ಇದೇ ಇರುತ್ತಾಗ. ಅರ್ಥ ಆಯ್ತಾ? ಹೇಗೆ ನಮ್ಮ ಬೆರಡು ನಮ್ಮ ನಮ್ಮ ಒತ್ತಿದ ಬೆರಡಿಗೆ ಗುರುತು ನಮ್ಮದೇ ಯುನಿಕ್ ಆಗಿರುತ್ತೋ, ಯುನಿಕ್ ಲಕ್ಷ್ಯ ಪ್ರತಿಯೊಬ್ಬರಿಗೆ ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಆಚಾರ ಸರ್ವಜ್ಞರಾದ್ರಿಂದ ಆ ರೀತಿ ಕೊಟ್ಟರು. ಹಾಂ, ಪ್ರತಿಭೆ ಸೈಜ್ ಕೂಡ ಹಾಗೇನೆ, ಕೆಲವ್ರು ಹೆಚ್ಚು ಕಡಿಮೆ ಇದೆ, ಕೆಲವ್ರು ಇಷ್ಟಿದೆ, ಕೆಲವ್ರು ಇಷ್ಟಿದೆ, ಕೆಲವ್ರು ಇಷ್ಟಿದೆ, ಹೀಗೆಲ್ಲ ಇದೆ. ಅವ್ರ ಹೈಟು ವೇಟು ಅವ್ರ ಕಾನ್ಸೆಪ್ಟ್ ಅವ್ರ ಉಪಾಸನ ಮೂರ್ತಿ ಯಾವುದು ಬಿಂಬ ಆಚಾರ್ಯ ಎಷ್ಟು ನೋಡ್ತಾರೆ ಅಂದರೆ ಅವ್ರಿಗೆ ಬರೀ ದೇಹ ನೋಡೋರಲ್ಲ, ಸ್ವರೂಪನೇ ಕಾಣಿಸುತ್ತೆ ಆಚಾರ್ಯರಿಗೆ. ಸ್ವರೂಪ ಕಣ್ಣು ಸರ್ವ ಸ್ವರೂಪಜ್ಞರು, ಒಬ್ಬಿಬ್ಬರದಲ್ಲ, ಎಲ್ಲ ಸ್ವರೂಪರು ಗೊತ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ಕೊಡ್ತಾರೆ. ಮೊದಲೇ ಶಿಷ್ಯ ಆಗಬೇಕಾದ್ರೆ ಅಷ್ಟೆಲ್ಲ ಇದ್ರ ಯೋಗ್ಯತೆ ಇರಬೇಕು. ಈ ಪ್ರತಿಷ್ಠಾಪಕ ಬೇರೆ, ಪೂಜಾ ಮಾಡೋರು ಬೇರೆ. ಪ್ರತಿಷ್ಠಾಪಕ ಹೇಗೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿರ್ತಾನೋ ಅದಕ್ಕೆ ತಕ್ಕಂಥ ಸನ್ನಿಧಾನ ಬಂದಿರುತ್ತೆ. ಆ ಪೂಜಾ ಮಾಡೋ ಸನ್ನಿಧಾನ ಇರುತ್ತೆ, ಬಟ್ ಅದು ಸುಮ್ಮನೆ ಯಾಡಕ್ಕೆ ಅದಕ್ಕೆ ಸುಮ್ಮನೆ ಫಿನಿಷಿಂಗ್ ಅಷ್ಟೇ ಹೊರತು ಮೇನ್ ಇವ್ರದ್ದು ಅರ್ಚಕಂದು ಬೇರೆ. ಅರ್ಚಕರ ಲೀವ್ ಹಾಕಿದಾಗ ಅವನು ಇನ್ನೊಬ್ಬರು ಅರ್ಚಕ ಬರ್ತಾನೆ, ಅವನು ಬೇರೆ. ಮತ್ತೆ ಬಟ್ ಮ್ಯಾಕ್ಸಿಮಮ್ ವೇಟ್ ಇರೋದು ಯಾವುದ್ರೊಳಗೆ ಪ್ರತಿಷ್ಠಾಪನೆ ಮಾಡಿ. ಪ್ರತಿಷ್ಠಾಪನೆ ಒಳ್ಳೆಯವ್ರು ಮಾಡಿದಾಗ ಹೇಗೆ ಮಾಡ್ತಾರೋ ಗೊತ್ತಾ, ಅವರು ಇಂಥ ಅರ್ಚಕರದ್ದು ಅವರೇ ಡಿಸೈಡ್ ಮಾಡ್ತಾರೆ, ಸರಿಯಾಗಿ ಮಾಡ್ಬೇಕು ಇಂಥವರೇ ಮಾಡಿಸ್ಬೇಕು ನೀವು, ಹೀಗೆಲ್ಲ ಹೇಳ್ತಾರೆ. ಇವತ್ತು ಅದೆಲ್ಲ ಇಲ್ಲೇ ಇಲ್ಲ, ಮಾಡಿಸ್ತಾ ಹೋದ್ರೆ ಏನಾಯ್ತು ಕ್ಯಾರಿ ಆಯ್ತು ಕೇಳೋದಿಲ್ಲ ಅವರು. ಡಾಕ್ಟ್ರು ಡಿಸ್ಚಾರ್ಜ್ ಆಗೋವರೆಗೂ ಪೇಷಂಟ್ ಫಸ್ಟ್ ಆಗಿ ನೋಡ್ತಾರೆ, ಮತ್ತೆ ಆಮೇಲೆ ಚೆಕಪ್ ಇಪ್ಪತ್ತು ಕಳಿಸ್ತಾರೆ. ಆ ಒಂದು ಕೇಸ್ ಮುಗಿಯೋವರೆಗೆ ಹಾಗೆ ಆ ಥರ ಇರಬೇಕು. ಇವ್ರು ಪ್ರತಿಷ್ಠಾಪನೆ ಮಾಡೋ ಅರ್ಚಕನೇ ಬೇರೆ, ಆ ಪೂಜೆ ಮಾಡೋ ಪುರೋಹಿತನೇ ಬೇರೆ, ಈ ಪುರೋಹಿತನೇ ಬೇರೆ, ಓಪನ್ ಮಾಡೋ ಡಾಕ್ಟರ್ ಬೇರೆ, ಹೊರಿಗೆ ಹಾಕೋ ಡಾಕ್ಟರ್ ಬೇರೆ. ಅದ್ರ ಗತಿ ಏನಾಗುತ್ತೆ ಆಗ? ಅಧ್ವಾನ ಆಗೋಗ್ಬಿಡುತ್ತೆ. ಆ ವ್ಯವಸ್ಥೆ ಇಲ್ಲ ನಮಗೇನು ಬರ್ತಾವ್ರೆ. ಕಮರ್ಷಿಯಲ್ ಆದ್ದರಿಂದ ಯಾರು ಸಿಗ್ತಾರೆ, ಯಾರು ಚೀಪಾಗಿ ಸಿಗ್ತಾರೆ, ಯಾರು ಸಿಗ್ತಾರೆ, ಯಾರು ಬೇಗ ಮಾಡ್ತಾರೆ, ಇವರು ಇವ್ರನ್ನ ತಕ್ಕಂತೆ ನಮ್ಮ ಮಾತು ಕೇಳ್ತಾರೆ, ಇವೆಲ್ಲ ನೂರಾರು ಕೌಂಟ್ ಆಗೋದ್ರಿಂದ ಎಲ್ಲಿ ಏನಾಯ್ತು ಕೊನೆಗೆ ಬೇಸಿಕ್ ಕಾನ್ಸೆಪ್ಟೇ ಚೇಂಜ್ ಆಗಿದೆ. ಅದೆಲ್ಲ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ ನಾನು ಮಾಡೋದು ಸಾಧ್ಯ ಇಲ್ಲ, ಒಳ್ಳೆ ಪುರೋಹಿತ ಆದರೆ ಹೀಗೆಲ್ಲ ಮಾಡಿದ್ರೆ ಮಾಡೋದಿಲ್ಲ, ನಾನು ಈಗ ಹೇಳಿದ್ರೆ ಮಾತ್ರ ಮಾಡ್ತೇನೆ, ಯಾಕೆ ನನ್ನ ಸಾಧನೆ ಸೇರಿಕೊಂಡಿದೆ ಅದರಲ್ಲಿ, ಹೆಚ್ಚು ಕಡಿಮೆ ಆದರೆ ನನಗೂ ಅಫೆಕ್ಟ್ ಆಗುತ್ತೆ. ಶಿಲ್ಪಿ ಪ್ರತಿಷ್ಠಾಪನೆ ಮಾಡೋನು ಯಾಜ್ಞಿಕ ಎಲ್ಲರದ್ದು ಒಂದು ಯೂನಿಟ್ ಅದು, ಹಿಡ್ಕೊಂಡು ಎಲ್ಲರೂ ಒಟ್ಟಿಗೆ ಹಿಡ್ಕೊಂಡು ಹೋಗ್ತಾರೆ. ಆಗ ತಪ್ಪು ಮಾಡಿದ್ದಾರೆ ಅಂದರೆ ಬ್ಯಾಚ್ ಹೋಗ್ಬೇಕಾಗ, ಅವತ್ತು ಯಾರು ಡ್ಯೂಟಿಯಲ್ಲಿದ್ದರು ಅಂತ ಹುಡುಕ್ತಾರಲ್ಲ, ಹಾಗೆ ಅದು ತಪ್ಪಿಸ್ಕೊಳಕ್ಕೆ ಬರೋದಿಲ್ಲ. ಪ್ರತಿಮಾದಿಷು ಪ್ರತಿಮಾ ಪಿಂಡಿಕಾ ಪೀಠೇಶು ಕರ್ತವ್ಯೇಷು ಯತ್ ಸಣ್ಣವತ್ಯಂಗುಲತ್ವ ಮುಕ್ತೇಂ ಪ್ರಾಕ್ ಪ್ರತ್ಯಶೇ ತಸ್ಯೈ ವೇದಂ ಲಕ್ಷಣಂ ಘಟಕಂ ಮಧ್ಯಮ ಪರಿಮಾಣಾದೀನಾಂ ಸಮಪರಿಮಾಣತ್ವ ಕಥನಂ ಪ್ರತಿಮಾದಿಷು ಷಣ್ಣವತ್ಯಂಗುಲತ್ವ ಘಟಕಮೇವ ಅಥೋ ನಾಸಂಗವಿತಿ ಭಾವ. ಒಟ್ಟಿನ ಮೇಲೆ ಏನೇ ಹೇಳಿದರೂ ಕೂಡ ಯಜಮಾನ ಲೆಕ್ಕ ಇಟ್ಕೊಂಡು ಹೇಳಿದ್ದರಿಂದ ಅಂಗುಲಿ ಬಗ್ಗೆ ಏನೇನು ಹೇಳಿದ್ದಾರೆ ಅದಿಷ್ಟು ಮ್ಯಾಚ್ ಆಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಸುಮ್ಮನೆ ಅಂಗುಲಿ ಕೇಳಿದವ್ರಿಗೆ ಏನೋ ಅನಿಸುತ್ತಲ್ಲ ಅದ್ಯಾವುದೂ ಅನಿಸೋದಿಲ್ಲ. ಹಾಂ, ಇಷ್ಟೊತ್ತು ಹೇಳ್ತಲ್ಲ ಕಲಮ ಅಂತ ಮೊದಲೇ ಹೇಳಲಿಲ್ಲ. ಕಲಮಾಸ್ತಿಸ್ರ ವ್ರೀಹಿ ಸಣ್ಣ ವ್ರೀಹಿ ಕಲಮ ಅಂತ ಕರೀತಾರೆ. ಹಸ್ವಮಧ್ಯೋಚ್ಚ ಭೇದೇನ ತತ್ತನ್ಮಾನಂ ಸಮಸ್ತಶಃ ಪ್ರಾದೇಶಹಸ್ತ ಪುರುಷಮಾನಂ ಸಾಮಾನ್ಯ ಲಕ್ಷಣಂ. ಅಲ್ಲೂ ಮತ್ತೆ ವೆರೈಟಿ ಇದೆ. ಈಗ ಹ್ರಸ್ವ ಪ್ರತಿಮಾ, ಮಧ್ಯ ಪ್ರತಿಮಾ, ಉಚ್ಚ ಪ್ರತಿಮಾ ಅಂತ ಮೂರು ವೆರೈಟಿ. ದೊಡ್ಡ ವಿಗ್ರಹ ಮಾಡಿಕೊಡು ಅಂತ ಹೇಳ್ತಾನೆ. ಸ್ವಲ್ಪ ನಾರ್ಮಲ್ ಇರ್ತ, ಸ್ವಲ್ಪ ಚಿಕ್ಕದು ಮಾಡೋ, ಚಿಕ್ಕದು ಮಾಡೋ, ಸದ್ಯಕ್ಕೆ ಬೇರೆ ಪರ್ಪಸ್ ಅಂತ ಹೇಳ್ತಾನೆ. ಈಗ ಹೇಳೋನೊಬ್ಬನೇ, ನಾನು ಅವನ ಪೂಜೆಗೆ ಮೂರು ಬೇಕೀಗ. ಅವನ ಪೂಜೆಗೇನೆ ಏನು ಬೇಕೋ, ಮದ್ಯದ್ದು ಬೇಕೋ, ಇದು ಬೇಕು, ವರ್ಷಕ್ಕೊಮ್ಮೆ ತೆಗೆಯೋದು ಬೇರೆ, ನಿತ್ಯ ಪೂಜೆಗೆ ಬೇರೆ, ಸಂಚಾರಕ್ಕೆ ಬೇರೆ ಅಂತ ಮೂರು ಹೇಳಿಬಿಡ್ತಾನೆ ಅಂತ ತಿಳ್ಕೊಂಬೋಣ. ಅದಕ್ಕೆ ಹಸ್ತವ ಹ್ರಸ್ವ ಮಧ್ಯ ಉಚ್ಚ ಭೇದೇನ, ಹ್ರಸ್ವ ಪ್ರತಿಮಾ, ಮಧ್ಯಮ ಪ್ರಮಾಣದ ಪ್ರತಿಮಾ, ಉಚ್ಚ ಪ್ರಮಾಣದ ಪ್ರತಿಮಾ ಅಂತ ಮೂರಿದೆ. ತತ್ತನ್ಮಾನಂ ಸಮಸ್ತಶಃ ಪ್ರಾದೇಶಸ್ತ ಪುರುಷ ಮಾನಂ ಸಾಮಾನ್ಯ ಲಕ್ಷಣಂ. ಇದು ಯಾವುದೋ ಆಗದೆ ಹೋದರೆ, ಸ್ಪೆಸಿಫಿಕ್ಕಾಗಿ ಹ್ರಸ್ವ ಉಚ್ಚ ನೀಚ ಅಂತ ಹೇಳದೆ ಹೋದರೆ, ಪ್ರಾದೇಶ, ಪ್ರಾದೇಶ ಅಂದರೆ ಇಲ್ಲಿಂದ ಇಲ್ಲಿವರೆಗೂ, ಇದು ಪ್ರತಿಮೆ ಸೈಜ್ ನಾರ್ಮಲ್, ಬರೀ ಪ್ರತಿಮೆ ಅಂತ ಹೇಗಿರಬೇಕು. ಬಟ್ ಹಸ್ವ ಇತ್ಯಾದಿ ಬಂದಾಗ ಪ್ರಪೋರ್ಷನೇಟಾಗಿ ಏನು ಮಾಡಬೇಕು, ಅದನ್ನು ಚಿಕ್ಕದಾಗುತ್ತೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳಿದ ತಕ್ಷಣ ವ್ಯಕ್ತಿ ಚಿಕ್ಕವನಾಗಿ ಬಿಡೋದಿಲ್ಲ, ಫೋಟೋ ಮಾತ್ರ ಏನಾಗುತ್ತೆ, ಸೈಜ್ ಚೇಂಜ್ ಆಗುತ್ತಷ್ಟೆ. ಆ ಥರ ಡೆವಲಪ್ ಮಾಡ್ತಾನೆ, ಒಂದೇ ಯಾವ ಸೈಜ್ ಮಾಡಬೇಕು ಅಂತ ಕೇಳ್ತಾನೆ. ಆ ಥರ ಮಾಡಬೇಕು, ಯಾಕೆ ದೊಡ್ಡ ಪ್ರತಿಮೆ ಆಗಲಿ ಜಾಗ ಇಲ್ಲ, ಚಿಕ್ಕದು ಹಾಕಬೇಕು. ಅಲ್ಲಿ ವ್ಯತ್ಯಾಸ ಇದೆ, ವ್ಯಕ್ತಿ ಚೇಂಜ್ ಆಗೋದಿಲ್ಲ, ವ್ಯಕ್ತಿ ಚೇಂಜ್ ಆಗೋದಿಲ್ಲ, ಮೆಜರ್ಮೆಂಟ್ ಯೂನಿಫಾರ್ಮ್ ಆಗಿ ದೊಡ್ಡದು ಚಿಕ್ಕದು ಆಗುತ್ತೆ. ಈಗೆಲ್ಲ ಕಂಪ್ಯೂಟರ್ ಬಂದ್ಮೇಲೆ ಬೇರೆ ಸುಲಭ, ಇವೆಲ್ಲ ಅರ್ಥ ಮಾಡ್ಕೊಡೋದು ಏನು ಕಷ್ಟ ಇಲ್ಲ. ದ್ವಾದಶಾಂಗುಲಕಂ ಮಾನಂ ತಾಲಾಖ್ಯಮಿಹ ಕಥ್ಯತೆ ನನ್ನ ಷಣ್ಣವತ್ಯಂಗುಲತ್ವಮೇವ ಪ್ರತಿಮಾ ಲಕ್ಷಣಂ ನಭವತಿ. ದ್ವಾದಶಾಂಗುಲಕಂ ಮಾನಂ ತಾಲಾಖ್ಯಮಿಹ ಕಥ್ಯತೆ ಮೀಯತೆ ದಶತಾಲೇನ ವಾಸುದೇವಸ್ತನಾತನಃ ಇತಿ ಪ್ರತಿಮಾಯ ದಶತಾಲತ್ವೋಕ್ತೇರಿತ್ಯತಃ ಹ್ರಸ್ವೇತಿ ಹ್ರಸ್ವೋ ಅಧಮಃ. ಹೇಳಿ ಸರಿಗೆ ಹೋಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಾನು. ಆ ಪ್ರಶ್ನೆ ಏನು, ಉತ್ತರ ಏನು ಅನ್ನೋದನ್ನು ಕಾಣು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ದೀಯತಾಂ ಕಮಲಾಲಯಃ ಆನಂದ ತೀರ್ಥ.